ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ರಾಜಕುಮಾರನೆ ನೀನೆ ಆತ್ಮ ಸ್ವರೂಪನೆ, ನಿನ್ನ ಕೃಪೆ ಬಲದಿಂದ ಸಾಧ್ಯವು ನಮ್ಮ ಜೀವನ. ದೇವ ರಾಜಕುಮಾರನೆ ನೀನೆ ಆತ್ಮ ಸ್ವರೂಪನೆ, ನಿನ್ನ ಕೃಪೆ ಬಲದಿಂದ ಸಾಧ್ಯವು ನಮ್ಮ ಜೀವನ. ದೇವರಾಜಕುಮಾರನೆ ಬಂಧನದಲ್ಲಿ ಸಿಲುಕಿ ನರಳುವೆ ನಾನು, ಬಿಡಿಸಲು ನನಗೆ ಸಹಾಯಕಾರಿಲ್ಲ. ಪಾಪ ಬಂಧನದಲ್ಲಿ ಸಿಲುಕಿ ನರಳುವೆ ನಾನು, ಬಿಡಿಸಲು ನನಗೆ ಸಹಾಯಕಾರಿಲ್ಲ. ರಾಜಕುಮಾರನೆ ನೀನೆ ಆತ್ಮ ಸ್ವರೂಪನೆ, ನಿನ್ನ ಕೃಪೆ ಬಲದಿಂದ ಸಾಧ್ಯವು ನಮ್ಮ ಜೀವನ. ದೇವ ರಾಜಕುಮಾರನೆ ನೀನೆ ಆತ್ಮ ಸ್ವರೂಪನೆ, ನಿನ್ನ ಕೃಪೆ ಬಲದಿಂದ ನಮ್ಮ ಜೀವನ. ದೇವರಾಜಕುಮಾರನೆ ಕಣ್ಣೀರು ಚಿಂತೆಗಳು ಕಷ್ಟ ಸಂಕಟಗಳು ಕರ್ತನ ನಾಮದಲ್ಲಿ ಎಲ್ಲನ ಗೆಲ್ಲುವೆ. ಕಣ್ಣೀರು ಚಿಂತೆಗಳು ಕಷ್ಟ ಸಂಕಟಗಳು ಕರ್ತನ ನಾಮದಲ್ಲಿ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್ ಪುಣೆ 411, 0037 ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಭಾನುವಾರ ಆಚರಣೆಯ ಶಾಸನಗಳು ಭಾಗ 1. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ಸಂಚಿಕೆಯಲ್ಲಿ ನಗರಗಳನ್ನು ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಹೋಗಬೇಕು ಅನ್ನುವಂಥ ಸಲಹೆ ಎಷ್ಟು ಮುಖ್ಯತ್ವವನ್ನು ಕೊನೆಯ ಕಾಲದಲ್ಲಿ ಪಡೆದುಕೊಳ್ತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರದ ಬಗ್ಗೆಯೂ, ನಗರಗಳ ಮೇಲೆ ದೇವರು ಯಾವ ರೀತಿ ನ್ಯಾಯ ತೀರ್ಪನ್ನು ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ವಿಚಾರಗಳನ್ನು ಕೊನೆ ಕಾಲದ ಘಟನೆಗಳ ಪುಸ್ತಕದಿಂದ ನಾವು ಕಲಿತೆವು. ಇದೇ ಕೊನೆ ಕಾಲದ ಘಟನೆಗಳ ಪುಸ್ತಕದಲ್ಲಿ ಮುಂದುವರಿದ ಅಧ್ಯಾಯವಾಗಿ ಭಾನುವಾರ ಆಚರಣೆಯ ಕಾನೂನು ಅಥವಾ ಶಾಸನಗಳು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಇವತ್ತಿನ ದಿನದಲ್ಲಿ ಕಲಿಯಲು ಹೋಗುವಂಥವರಾಗಿದ್ದೇವೆ. ಭಾನುವಾರ ಆಚರಣೆಯ ಶಾಸನ ಅಥವಾ ಕಾನೂನು ಯಾಕೆ, ಏನು, ಯಾವ ರೀತಿ, ಯಾರ ಮೇಲೆ ಅನ್ನುವಂತಹ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿರಬಹುದು. ಆ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಸತ್ಯವೇದ ಆಧಾರದೊಂದಿಗೆ ಪ್ರವಾದನೆ ಆತ್ಮದಲ್ಲಿ ತಿಳಿಸಿರ್ತಕ್ಕಂತಹ ವಿಚಾರಗಳನ್ನು ಒಂದುಗೂಡಿಸಿ ನಾವು ಕಲಿಯುವಂಥವರಾಗಿದ್ದೇವೆ. ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮೊದಲು, ಧ್ಯಾನಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ಕೊನೆ ಕಾಲದ ಘಟನೆಗಳ ಪುಸ್ತಕದಿಂದ ನಡೆಯುವಂತಹ ಕಾರ್ಯಗಳಿಂದ ನಾವು ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ ಸ್ವಾಮಿ. ಇವತ್ತಿನ ದಿನದಲ್ಲೂ ಭಾನುವಾರ ಆಚರಣೆಯ ಶಾಸನಗಳು ಕಾನೂನು ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಹೇಗೆ ದೇವರ ಸಿಂಹಾಸನಕ್ಕೆ ವಿರುದ್ಧವಾಗಿ ಸೈತಾನನು ಈ ಲೋಕದ ಅಧಿಪತಿಗಳನ್ನು ಉಪಯೋಗಿಸಿಕೊಂಡು ತನ್ನ ಕಾರ್ಯವನ್ನು ಮಾಡುವಂತೆವನಾಗಿದ್ದಾನೆ. ಬ್ಯಾಬಿಲೋನ್ ಅಂದರೆ ಏನು, ಅದರ ಕಾರ್ಯ ಏನು, ಅದು ಏನೆಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ನಿನ್ನ ಆತ್ಮನ ಮುಖಾಂತರವಾಗಿ ನಾವು ಧ್ಯಾನಿಸಲು ಹೋಗುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ, ನಿನ್ನ ಕೃಪೆಯಿಂದ, ನಿನ್ನ ಆತ್ಮನಿಂದ ತುಂಬಿಸಲ್ಪಟ್ಟು ನೀನು ಮಾತನಾಡು ಕೇಳುಗರ ಹೃದಯದಲ್ಲಿ ಸ್ವಾಮಿ. ಇದು ಒಂದು ಉತ್ತಮ ರೀತಿಯ ಸತ್ಯವಾಗಿದ್ದು ಇದನ್ನು ಅರಿತುಕೊಂಡು ಅವರು ಮನತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಭಾನುವಾರ ಆಚರಣೆಯ ಕಾನೂನು ಅಥವಾ ಶಾಸನಗಳು. ಈ ಭಾನುವಾರ ಆಚರಣೆ ಕಾನೂನು ಅಥವಾ ಶಾಸನಗಳು ಅಂದಾಗ ನಿಮಗೆಲ್ಲರಿಗೂ ಸಹ ಆಶ್ಚರ್ಯ ಆಗ್ತಕ್ಕಂಥದ್ದಾಗಿದೆ. ಏನಿದು ಭಾನುವಾರ ಆಚರಣೆ ಅನ್ನುವುದಾಗಿ ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕದಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯವೆಂದರೆ ಅದು ದೇವರ ಆರಾಧನೆಯ ದಿನಕ್ಕೆ ವಿರುದ್ಧವಾಗಿ ಸೈತಾನನು ತಾನು ಒಂದು ದಿನವನ್ನು ಈ ಲೋಕಕ್ಕೆ ಆರಾಧನೆ ದಿನವಾಗಿ ತೆಗೆದುಕೊಂಡು ಎಲ್ಲರೂ ಸಹ ಅದಕ್ಕೆ ಆರಾಧಿಸಬೇಕು ಎಂಬುದಾಗಿ ಹೇಳುವಂತಹ ಕಾರ್ಯ ಕೊನೆಯ ದಿನಗಳಲ್ಲಿ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ಎತ್ತಿ ತೋರಿಸುವಂಥದ್ದಾಗಿದೆ. ಇದನ್ನು ಸತ್ಯವೇದ ಆಧಾರದೊಂದಿಗೆ ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅನ್ನುವುದನ್ನು ನಾವು ನೋಡುವುದಾದರೆ, ಮೊದಲನೇದಾಗಿ ನಾವು ಕಲಿತಕ್ಕಂತಹ ವಿಚಾರವೇನೆಂದರೆ ದೇವರ ಅಧಿಕಾರಕ್ಕೆ ಸೈತಾನನು ಯಾವ ರೀತಿಯ ಸವಾಲನ್ನು ಒಡ್ಡುವಂತೆವನಾಗಿದ್ದಾನೆ. ಮೊದಲಿಂದಲೂ ಸಹ ಸೈತಾನನು ತಾನು ಆರಾಧನೆಗೆ ಯೋಗ್ಯನು, ಎಲ್ಲರೂ ನನ್ನನ್ನು ಆರಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವನು ಹೋರಾಡುವಂತೆವನಾಗಿದ್ದಾನೆ. ಇದಕ್ಕೋಸ್ಕರವೇ ಪರಲೋಕದಲ್ಲಿ ಯುದ್ಧ ನಡೆಯಿತು ಎಂಬುದಾಗಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 7ನೇ ವಚನದಿಂದ ನಾವು ಓದುವಂತೆವರಾಗಿದ್ದೇವೆ. ಅಲ್ಲಿ ಘಟಸರ್ಪ ಅಂದರೆ ಸೈತಾನನಿಗೂ ಮಿಕಾಯೇಲ ಅಂದರೆ ಕ್ರಿಸ್ತನಿಗೂ ಆತನ ದೂತನ ನಡುವೆ ಯುದ್ಧ ನಡೆಯಿತು. ಅದರಲ್ಲಿ ಘಟಸರ್ಪನು ಅಂದರೆ ಸೈತಾನನು ಪಿಶಾಚನು ಅಂತ ಹೇಳುವಂತಹ ಅವನು ಆ ಯುದ್ಧದಲ್ಲಿ ಸೋತು ಅವನನ್ನು ಈ ಲೋಕಕ್ಕೆ ಎಳೆದಾಕಲಾಯಿತು. ಯಾಕೆ ಯಾಕೆ ಅಂದರೆ ದೇವರ ರೀತಿಯಲ್ಲಿ ಅವನು ಸಹ ಸರಿಸಮಾನವಾಗಿ ಕುಳಿತು ಆರಾಧನೆಗೆ ಹೊಂದಬೇಕು, ಆರಾಧನೆಯನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಆಶಿಸುವಂತೆವನಾಗಿದ್ದಾನೆ. ಆ ಕಾರಣದಿಂದಲೇ ದೇವರಿಗೂ ಅವನ ನಡುವೆ ಯುದ್ಧ ನಡೆದು ಅವನನ್ನು ಈ ಭೂಮಿಗೆ ಎಳೆದು ಹಾಕುವಂಥವರಾಗಿದ್ದಾರೆ. ಈ ಭೂಮಿಗೆ ಬಂದಂತಹ ಸೈತಾನನು ತಾನು ಈ ಲೋಕದ ಜನಗಳನ್ನು ತನ್ನ ಕಡೆಗೆ ಸೆಳೆದುಕೊಂಡು ತಾನು ತನಗೆ ಆರಾಧನೆಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕೆಂಬುದಾಗಿ ಇವತ್ತಿಗೂ ಸಹ ಅನೇಕ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಆದರೆ ಮೊದಲಿಂದಲೂ ಸಹ ದೇವರು ತನ್ನ ಮಕ್ಕಳನ್ನು ಅಲ್ಲಲ್ಲಿ ಇಟ್ಟಿದ್ದಾನೆ. ಆ ದೇವರ ಮಕ್ಕಳು ದೇವರನ್ನು ಮಾತ್ರ ಆರಾಧಿಸುವಂಥವರಾಗಿದ್ದಾರೆ. ದೇವರನ್ನು ಮಾತ್ರ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥ ಜನಗಳು ಈ ಲೋಕದಲ್ಲಿ ಇದ್ದಾರೆ ಅನ್ನುವುದನ್ನು ಅದು ತೋರಿಸ್ತಕ್ಕಂಥದ್ದಾಗಿದೆ. ದೇವರ ಅಧಿಕಾರಕ್ಕೆ ಸೈತಾನನ ಸವಾಲು ಯಾವ ರೀತಿಯಲ್ಲಿದೆ ಅನ್ನುವುದನ್ನು ನಾವು ಹಾದಿಯಿಂದಲೇ ನೋಡಬಹುದು. ಅದನ್ನು ಸತ್ಯವೇದ ಏನಂತ ಕರೀತಕ್ಕಂಥದ್ದಾಗಿದೆ ಅಂದರೆ ಬಾಬಿಲೋನ್ ಮಹಾನಗರಿ ಎಂಬುದಾಗಿ ಕರೆಯುವಂಥದ್ದಾಗಿದೆ. ಈ ಬಾಬಿಲೋನ್ ಅಂದಾಗ ನಿಮಗೆಲ್ಲರಿಗೂ ಸಹ ಯಾವ ಒಂದು ವಿಚಾರ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದಾಗಿದೆ ಅಂದರೆ ನಮಗೆಲ್ಲರಿಗೂ ಸಹ ಬಾಬಿಲೋನ್ ಅಂದ ತಕ್ಷಣ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದು ಅಂದು ನಿಮ್ರೋದ್ ಆ ಸಿನಾರ್ ದೇಶದಲ್ಲಿ ಒಂದು ದೊಡ್ಡ ಬಾಬೇಲ್ ಗೋಪುರವನ್ನು ಕಟ್ಟುವಂಥವನಾಗಿದ್ದಾನೆ. ಯಾಕೆ ಯಾಕೆಂದರೆ ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ದೇವರಿಗೆ ವಿರುದ್ಧವಾಗಿ ಸೈತಾನ ಈ ನಿಮ್ರೋದನ್ನು ಉಪಯೋಗಿಸಿಕೊಂಡು ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ಜಲಪ್ರಳಯದ ನಂತರ ದೇವರು ಮುಗಿಲು ಬಿಲ್ಲನ್ನು ನೋವಿನ ಜೊತೆಯಲ್ಲಿ ಒಡಂಬಡಿಕೆಯಾಗಿ ಕೊಟ್ಟನು. ಕಾರಣವೇನು? ಕಾರಣವೇನೆಂದರೆ ಇನ್ನು ಎಂದಿಗೂ ಸಹ ಈ ಒಂದು ಲೋಕವನ್ನು ನಾನು ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ ಅನ್ನುವುದಕ್ಕೋಸ್ಕರ. ಆದರೆ ಸೈತಾನ ಈ ನಿಮ್ರೋದನ ಒಂದು ಜೊತೆ ಅವನನ್ನು ಪ್ರೋತ್ಸಾಹಿಸುವುದರ ಮೂಲಕವಾಗಿ ಅವನು ಮಾಡುವಂತಹ ಕೆಲಸವೇನೆಂದರೆ ಎಲ್ಲ ಜನಗಳನ್ನು ಒಟ್ಟುಗೂಡಿಸಿ ನಾವೆಲ್ಲರೂ ಸಹ ಒಟ್ಟಾಗಿರಬೇಕು, ಇನ್ನೆಂದಿಗಾದರೂ ಈ ಒಂದು ಜಲಪ್ರಳಯ ಬಂದರೆ ನಾವು ತಪ್ಪಿಸಿಕೊಳ್ಳಲು ಆಕಾಶದ ಮುಗಿಲೆತ್ತರದ ಹೊರಗೂ ಸಹ ಒಂದು ಗೋಪುರವನ್ನು ಕಟ್ಟೋಣ ಎಂಬುದಾಗಿ ಅವನು ತೀರ್ಮಾನಿಸುವಂಥವನಾಗಿದ್ದಾನೆ. ಇತಿಹಾಸ ಸಹ ಹೇಳ್ತಕ್ಕಂಥದ್ದಾಗಿದೆ, ಅವನು ಕಟ್ಟುವಂತಹ ಗೋಪುರಕ್ಕೆ ಪ್ರತಿಯೊಂದು ಹಂತಕ್ಕೂ ಸಹ ಒಂದೊಂದು ದೇವತೆಗಳ ಹೆಸರನ್ನು ಅವನು ಇಟ್ಟನು ಎಂಬುದಾಗಿ ಇತಿಹಾಸ ಸಹ ಅದಕ್ಕೆ ಪ್ರೋತ್ಸಾಹವನ್ನು ನೀಡುವಂಥದ್ದಾಗಿದೆ, ಎತ್ತಿ ತೋರಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆ ಒಂದು ಸಮಯದಲ್ಲಿಯೇ ಈ ಜನಗಳು ಮಾಡುವಂಥ ಕಾರ್ಯವನ್ನು ದೇವರು ನೋಡಿ ಆತನು ಕೆಳಗಿಳಿದು ಬಂದು ಅವರ ಭಾಷೆಯನ್ನು ತಾರುಮಾರು ಮಾಡುವಂಥವನಾಗಿದ್ದಾನೆ. ಆ ತಾರುಮಾರು ಮಾಡಿದ ನಂತರ ಆ ಒಂದು ಇದಕ್ಕೆ ಬಾಬೇಲು ಎಂಬುದಾಗಿ ಹೆಸರು ಬರ್ತಕ್ಕಂಥದ್ದಾಗಿದೆ. ಬಾಬೇಲು ಅಂದರೆ ಅರ್ಥ ಗೊಂದಲ, ಗಲಿಬಿಲಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ಒಂದು ಗೊಂದಲ ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅನಂತರ ನಾವು ನೋಡ್ತಕ್ಕಂತಹ ಒಂದು ಬಾಬಿಲೋನ್ ಅಂದರೆ ಅದು ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ದಾನಿಯೇಲನ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ಅಲ್ಲಿ ನೆಬುಕದ್ನೆಜರ್ನಿಂದ ಕಟ್ಟಲ್ಪಟ್ಟು ಆತನಿಂದ ಮೈಮೆಕರಿಸಿದಂತಹ ಒಂದು ಪಟ್ಟಣ, ಅದು ಬಾಬಿಲೋನ್ ಪಟ್ಟಣ. ಆ ಬಾಬಿಲೋನ್ ಪಟ್ಟಣದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ಎಲ್ಲ ರೀತಿಯ ವಿಗ್ರಹಗಳು, ಎಲ್ಲ ರೀತಿಯ ಅಸಹ್ಯ ಕಾರ್ಯಗಳು ಕೂಡಿತು ಎಂಬುದಾಗಿ ನಾವು ದಾನಿಯೇಲನ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ಆದರೆ ದೇವ ಜನಗಳು ಆ ಬಾಬಿಲೋನಿಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಅಲ್ಲಿ ಹಿಂಸೆ ಬಂತು, ಅದರಲ್ಲೂ ಸಹ ವಿಶೇಷವಾಗಿ ಆರಾಧನೆ ವಿಚಾರದಲ್ಲಿ ಹಿಂಸೆ ಬಂದಾಗ ಅವರು ಹೇಗೆ ನಿಂತರು ಅನ್ನುವಂತಹ ಒಂದು ವಿಚಾರವನ್ನು ಅಲ್ಲಿ ನೋಡುವಂಥವರಾಗಿದ್ದೇವೆ. ಅದೇ ಒಂದು ವಿಚಾರ ಕೊನೆಯ ಕಾಲದಲ್ಲೂ ಸಹ ಬರ್ತಕ್ಕಂಥದ್ದಾಗಿದೆ ಎನ್ನುವುದನ್ನು ದೇವರು ಒಂದು ಉದಾಹರಣೆಯಾಗಿ ತಿಳಿಸಿದ್ದಾರೆ. ಅದಕ್ಕೋಸ್ಕರವೇ ಪೌಲನು ಹೇಳುವಂತಹ ವಿಚಾರವೇನೆಂದರೆ ಅವರಿಗೆ ಏನು ಸಂಭವಿಸಿತೋ ಅದೆಲ್ಲವೂ ಸಹ ಕೊನೆಯ ಕಾಲದಲ್ಲಿರ್ತಕ್ಕಂಥ ನಮಗೆ ಉದಾಹರಣೆಗಳಾಗಿ ಹಿಡಲ್ಪಟ್ಟಿದೆ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಅಂದರೆ ಇಸ್ರಾಯೇಲ್ ಜನರಿಗೆ ಹಳೆಯ ಒಡಂಬಡಿಕೆಯಲ್ಲಿ ಯಾವ ಯಾವ ಕಾರ್ಯಗಳು ಸಂಭವಿಸಿತೋ ಅದು ಕೊನೆಯ ಕಾಲದಲ್ಲಿರ್ತಕ್ಕಂಥ ನಮಗೆ ಒಂದು ಉದಾಹರಣೆಯಾಗಿದೆ. ಅಂದರೆ ಹೇಗೆ ದಾನಿಯೇಲನ ಪುಸ್ತಕದಲ್ಲಿ 3ನೇ ಅಧ್ಯಾಯ 6ನೇ ಅಧ್ಯಾಯಗಳನ್ನು ನಾವು ಓದುವುದಾದರೆ 3ನೇ ಅಧ್ಯಾಯದಲ್ಲಿ ನೆಬುಕದ್ನೆಜರ್ ಅರಸನು ತಾನು ದೂರ ಎನ್ನುವಂತಹ ಸ್ಥಳದಲ್ಲಿ ಒಂದು ದೊಡ್ಡ ಚಿನ್ನದ ಮೂರ್ತಿಯನ್ನು ನಿರ್ಮಿಸಿದನು, ವಿಗ್ರಹವನ್ನು ನಿರ್ಮಿಸಿ ಅವನ ಪ್ರಾಂತ್ಯದಲ್ಲಿರತಕ್ಕಂತಹ ಎಲ್ಲ ಜನಗಳು ಬಂದು ಅವನು ನಿಲ್ಲಿಸಿದಂತಹ ಆ ಒಂದು ವಿಗ್ರಹಕ್ಕೆ ಅಡ್ಡ ಬಿದ್ದು ಆರಾಧಿಸಬೇಕು ಎನ್ನುವುದಾಗಿ ಎಲ್ಲರನ್ನ ಕರೆದು ಎಲ್ಲರ ಮುಂದೆ ಸಂಗೀತ ವಾದ್ಯಗಳನ್ನು ಮುಳುಗಿಸಿದಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಅವನು ನಿಲ್ಲಿಸಿರ್ತಕ್ಕಂತಹ ಆ ಒಂದು ವಿಗ್ರಹಕ್ಕೆ ಅಡ್ಡ ಬೀಳುವಂಥವರಾಗಿದ್ದಾರೆ. ಆದರೆ ಅಲ್ಲಿ ಮೂರು ಜನ ದೇವರ ನಿಜ ಭಕ್ತರು, ಅಂದರೆ ಶಾದ್ರಾಕ್, ಮೇಶಕ್, ಅಭಿಜ್ಞೆಗೂ ಅಂತಕ್ಕಂತಹ ಮೂರು ವ್ಯಕ್ತಿಗಳು ಆ ಒಂದು ವಿಗ್ರಹಕ್ಕೆ ಅಡ್ಡ ಬೀಳದೆ ನಿಲ್ತಕ್ಕಂಥವರಾಗಿದ್ದಾರೆ. ಯಾರೆಲ್ಲ ಆ ಒಂದು ವಿಗ್ರಹಕ್ಕೆ ಅಡ್ಡ ಬೀಳುವುದಿಲ್ಲವೋ ಅವರನ್ನೆಲ್ಲರನ್ನು ಸಹ ಅವನು ದಗದಗನೆ ಉರಿಯುವಂತಹ ಆ ಒಂದು ಬೆಂಕಿಯ ಒಳಗಡೆ ಹಾಕಿ ನಾಶ ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುವಂಥವನಾಗಿದ್ದಾನೆ. ಆದರೆ ಈ ಮೂರು ವ್ಯಕ್ತಿಗಳು ಸಹ ಅವನು ನಿಲ್ಲಿಸಿರ್ತಕ್ಕಂತಹ ಒಂದು ಚಿನ್ನದ ವಿಗ್ರಹಕ್ಕೆ ಅಡ್ಡ ಬೀಳದೆ ಹೋದ ಕಾರಣದಿಂದ ಅವರನ್ನು ತೆಗೆದುಕೊಂಡು ಆ ಒಂದು ಬೆಂಕಿಗೆ ಹಾಕುವಂಥವರಾಗಿದ್ದಾರೆ. ಆದರೆ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೇ, ಅದೇ ದಾನಿಯೇಲನ ಪುಸ್ತಕ ಮೂರನೇ ಅಧ್ಯಾಯವನ್ನು ಓದಬೇಕಾದರೆ ನೆಬುಕದ್ನೆಜರ್ ರಾಜನು ಮೂರು ಜನಗಳನ್ನು ಆ ಬೆಂಕಿಯ ಒಳಗಡೆ ಹಾಕಿದನು. ಆದರೆ ಅದೇ ರಾಜ ನೋಡುವಂಥವನಾಗಿದ್ದಾನೆ, ನಾಲ್ಕನೇ ವ್ಯಕ್ತಿ ಅವರ ಜೊತೆ ಇರತಕ್ಕಂಥವನಾಗಿದ್ದಾನೆ. ಆ ವ್ಯಕ್ತಿ ಯಾರು ಎಂಬುದಾಗಿ ತಾನೇ ತನ್ನ ಸ್ವಂತ ಬಾಯಿಂದ ಹೇಳ್ತಕ್ಕಂಥವನಾಗಿದ್ದಾನೆ. ಮನುಷ್ಯಕುಮಾರನಂತಿರ್ತಕ್ಕಂತಹ ನಾಲ್ಕನೇ ವ್ಯಕ್ತಿಯನ್ನು ನಾನು ನೋಡುವಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇದೇ ರೀತಿಯಾಗಿ ನಾವು ದಾನಿಯೇಲನ ಪುಸ್ತಕ ಆರನೇ ಅಧ್ಯಾಯದಲ್ಲಿ ನೀತಿವಂತನಾದಂತಹ ದಾನಿಯೇಲನಿಗೆ ಒಂದು ಸಂಕಟ ಕಾಲ ಬರತಕ್ಕಂಥದ್ದಾಗಿದೆ. ಅಂದರೆ ಬಾಬಿಲೋನಿನಲ್ಲಿರತಕ್ಕಂತಹ ಎಲ್ಲ ಜನಗಳು ಆ ಸಮಯದಲ್ಲಿ ಆಡಳಿತ ಮಾಡತಕ್ಕಂತಹ ಮೇಡೋ ಪಾರಶಿಯ ಅರಸನನ್ನು ಮಾತ್ರ ಆರಾಧಿಸಬೇಕು ಅನ್ನುವಂತಹ, ಆತನಿಗೆ ಮಾತ್ರ ಪ್ರಾರ್ಥನೆ ಸಲ್ಲಿಸಬೇಕು ಅನ್ನುವಂತಹ ಕಟ್ಟಳೆಯನ್ನು ಹೊರಡಿಸುವಂಥವರಾಗಿದ್ದಾರೆ. ಆದರೆ ಆ ಮೇಡೋ ಪಾರಶಿಯ ರಾಜನು ಒಂದು ಸಾರಿ ಮುದ್ರೆಯನ್ನು ಹಾಕಿ ಶಾಸನ ಹೊರಡಿಸಿದ ನಂತರ ಅದನ್ನು ರಾಜನೇ ನೆನೆಸಿದರೂ ಸಹ ಅದನ್ನು ತೆಗೆದುಹಾಕುವಂತಿಲ್ಲ. ಇಂತಹ ಸಂದರ್ಭದಲ್ಲಿ ಶಾಸನ ಹೊರಡಿಸಿದೆ ಎಂಬುದಾಗಿ ತಿಳಿದಾಗಲೂ ಸಹ ದಾನಿಯೇಲನು ತಾನು ಯಥಾವತ್ತಾಗಿ, ಅಂದರೆ ತಾನು ಹಿಂದೆ ಹೇಗೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದನೋ ಅದೇ ರೀತಿ ದಿನಕ್ಕೆ ಮೂರಾವರ್ತಿ ಹೋಗಿ ಯೆರೂಸಲೇಮಿನ ಕಡೆಗೆ ತನ್ನ ಬಾಗಿಲನ್ನು ತೆರೆದು ಪ್ರಾರ್ಥಿಸುವಂತಿವನಾಗಿದ್ದಾನೆ. ಆ ನಂತರ ಅವನು ರಾಜಾಜ್ಞೆಗೆ ವಿರುದ್ಧವಾಗಿ ಹೋಗಿದ್ದಾನೆ ಎಂಬುದಾಗಿ ಹೇಳಿ ಅವನನ್ನು ತೆಗೆದುಕೊಂಡು ಹೋಗಿ ಆ ಒಂದು ಸಿಂಹದ ಗವಿಗೆ ಹಾಕ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಬ್ಯಾಬಿಲೋನಿನಲ್ಲಿ ದೇವ ಜನರಿಗೆ ಏನು ಘಟನೆ ನಡೆಯಿತು? ನಿಜವಾದಂತಹ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದಂತಹ ಜನಗಳಿಗೆ ಏನು ಉಪದ್ರವ ಬಂತು? ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಪ್ರಕಟಣೆ ಪುಸ್ತಕ 14:8 ಪ್ರಕಟಣೆ ಪುಸ್ತಕ 17 ತಿಳಿಸಲ್ಪಟ್ಟಿರತಕ್ಕಂತಹ ಬ್ಯಾಬಿಲೋನ್, ಅಂದರೆ ಆತ್ಮಿಕ ಬ್ಯಾಬಿಲೋನ್ ಮತ್ತೊಂದು ಆವರ್ತಿ ಈ ಲೋಕವನ್ನು ಆಡಳಿತ ಮಾಡತಕ್ಕಂಥದ್ದಾಗಿದೆ. ಹೇಗೆ ನೆಬುಕದ್ನೆಜರನು ಅಲ್ಲಿ ದೇವ ಜನರಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿ ದೇವ ಜನರನ್ನು ನಾಶ ಮಾಡಲು ಪ್ರಯತ್ನಿಸಿದನೋ ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ಈ ಬ್ಯಾಬಿಲೋನ್ ಅಂತಕ್ಕಂತಹ ಒಂದು ಧಾರ್ಮಿಕ ಶಕ್ತಿ, ರಾಜಕೀಯ ಶಕ್ತಿ ಎರಡೂ ಸಹ ಒಂದಾಗಿ ಸೇರಿ ಈ ಲೋಕಕ್ಕೆ ಒಂದು ಕಾನೂನನ್ನು ತರತಕ್ಕಂಥದ್ದಾಗಿದೆ. ಆ ಕಾನೂನಿನ ಮುಖಾಂತರವಾಗಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಮಕ್ಕಳಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಿ ಹೇಗೆ ಅಲ್ಲಿ ಶಾದ್ರಕ್, ಮೇಶಕ್, ಅಭಿಜ್ಞೆಗೂ ಆ ಒಂದು ವಿಗ್ರಹಕ್ಕೆ ಅಡ್ಡ ಬೀಳದೆ ಹೋದಾಗ ಅವರನ್ನು ಬೆಂಕಿಯ ಗಂಧಕಕ್ಕೆ ಹಾಕಿದನು, ಸಾಯಿಸಬೇಕೆಂಬುದಾಗಿ ತೀರ್ಮಾನಿಸಿದನು, ಹೇಗೆ ದಾನಿಯೇಲ ಆ ಅರಸನ ಆಜ್ಞೆಯನ್ನು ಮೀರಿ ತಾನು ಪರಲೋಕದ ದೇವರಿಗೆ ಪ್ರಾರ್ಥನೆ ಮಾಡಲು ಹೋದಾಗ ಅವನನ್ನು ತೆಗೆದುಕೊಂಡು ಹೋಗಿ ಆ ಒಂದು ಸಿಂಹದ ಗವಿಗೆ ಹಾಕಿದರು, ಅದೇ ರೀತಿಯಾಗಿ ದೇವರ 10 ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ತಕ್ಕಂತಹ ಮಕ್ಕಳಿಗೆ ಈ ಒಂದು ಬ್ಯಾಬಿಲೋನ್ ಅಂತಕ್ಕಂತಹ ಧಾರ್ಮಿಕ ರಾಜಕೀಯ ಶಕ್ತಿ ಎರಡನ್ನೂ ಸಹ ಒಳಗೊಂಡಿರತಕ್ಕಂತಹ ಈ ಒಂದು ಆತ್ಮಿಕ ಬ್ಯಾಬಿಲೋನ್ ಹಿಂಸೆಯನ್ನು ಒಳಪಡಿಸ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 13 ಓದಬೇಕಾದರೆ ಮೊದಲನೇ ಮೃಗ, ಎರಡನೇ ಮೃಗ ಎರಡು ಸೇರಿಕೊಂಡು ಈ ಲೋಕಕ್ಕೆ ಒಂದು ವಿಗ್ರಹವನ್ನು ಮಾಡಿಕೊಳ್ಳಬೇಕು ಮೊದಲನೇ ಮೃಗಕ್ಕೆ ಎಂಬುದಾಗಿ ಹೇಳುವಾಗವೋ ನಂತರ ಆ ಮೃಗಕ್ಕೆ ಎಲ್ಲರೂ ಅಡ್ಡ ಬೀಳಬೇಕು, ಯಾರೆಲ್ಲ ಅಡ್ಡ ಬೀಳೋದಿಲ್ಲವೋ ಅವರಿಗೆ ಮರಣದಂಡನೆ, ಕ್ರಯ ವಿಕ್ರಯವನ್ನು ಮಾಡದೆ ಅವರಿಗೆ ಮರಣದಂಡನೆ ಬರತಕ್ಕಂಥದ್ದಾಗಿದೆ ಎಂಬುದಾಗಿಯೂ, ಮತ್ತು ದೊಡ್ಡವರು, ಚಿಕ್ಕವರು, ದಾಸರು, ಸ್ವತಂತ್ರರು ಪ್ರತಿಯೊಬ್ಬರೂ ಸಹ ಅದಕ್ಕೆ ಅಡ್ಡ ಬೀಳಬೇಕೆಂಬುದಂತಹ ಒಂದು ಕಾನೂನನ್ನು ಈ ಲೋಕಕ್ಕೆ ತರತಕ್ಕಂಥದ್ದಾಗಿದೆ. ಆ ಕಾನೂನನ್ನೇ ಇಲ್ಲಿ ನಾವು ಭಾನುವಾರದ ಆಚರಣೆಯ ಕಾನೂನು ಅಥವಾ ಭಾನುವಾರ ಆಚರಣೆಯ ಶಾಸನ ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಸರಣಿಯನ್ನು ಕೇಳುವಾಗ ನಿಮಗೆ ಅರ್ಥ ಆಗ್ತಕ್ಕಂಥದ್ದಾಗಿದೆ, ಯಾಕೆ ಈ ಭಾನುವಾರ ಆಚರಣೆ ಕಾನೂನು ಇದನ್ನು ಯಾವ ರೀತಿಯಲ್ಲಿ ತರತಕ್ಕಂಥದ್ದಾಗಿದೆ, ಇದು ದೇವರ ಅಧಿಕಾರಕ್ಕೆ ಸೈತಾನನು ಯಾವ ರೀತಿಯನ್ನು ಸವಾಲನ್ನು ಹುಡ್ತಕ್ಕಂಥವನಾಗಿದ್ದಾನೆ, ದೇವರ ಅಧಿಕಾರಕ್ಕೆ ವಿರುದ್ಧವಾಗಿ ಸೈತಾನ ಈ ಲೋಕದ ಅಧಿಪತಿಗಳನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ತಕ್ಕಂಥವನಾಗಿದ್ದಾನೆ, ಯಾರ ಮೂಲಕವಾಗಿ ಈ ಒಂದು ಆಚರಣೆ ಬರ್ತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಬಾಬಿಲೋನ್ ಮಹಾನಗರಿಯು ಅನ್ನುವಂತಹ ವಿಚಾರವನ್ನು ನಾವು ಆದಿಕಾಂಡದಲ್ಲಿಯೂ ನೋಡ್ತಕ್ಕಂಥವರಾಗಿದ್ದೇವೆ, ದಾನಿಯೇಲನ ಪುಸ್ತಕದಲ್ಲೂ ನೋಡ್ತಕ್ಕಂಥವರಾಗಿದ್ದೇವೆ, ಕೊನೆಯ ಪುಸ್ತಕವಾದಂತಹ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದಾನಿಯೇಲನ ಪುಸ್ತಕ ಮತ್ತು ಆದಿಕಾಂಡದಲ್ಲಿ ಇರ್ತಕ್ಕಂಥ ವಿಚಾರಗಳು ಆಗಾಗಲೇ ಅದು ನೆರವೇರಿದ ಕಾರಣದಿಂದ ನಾವು ಅವುಗಳ ಬಗ್ಗೆ ಹೆಚ್ಚಾಗಿ ಗಮನವನ್ನು ಹರಿಸದೆ ಇನ್ನು ಪ್ರಕಟಣೆ ಪುಸ್ತಕ ಕೊನೆಯ ಕಾಲಕ್ಕೆ ನಮಗಂತಲೇ ದೇವರು ಬರೆಸಿಟ್ಟಿರ್ತಕ್ಕಂತಹ ಪುಸ್ತಕ ಅದು ದಾನಿಯೇಲನ ಪುಸ್ತಕ ಮತ್ತು ಪ್ರಕಟಣೆ ಪುಸ್ತಕ. ಆದರೆ ಕೊನೆಯ ಕಾಲದ ಘಟನೆಯಲ್ಲಿ ಈ ಒಂದು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ಬ್ಯಾಬಿಲೋನ್ ಅದು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಅದು ಹೇಗೆ ಈ ಭಾನುವಾರ ಆಚರಣೆಯ ಶಾಸ್ತ್ರವನ್ನು ಈ ಲೋಕಕ್ಕೆ ತರತಕ್ಕಂಥದ್ದಾಗಿದೆ ಅನ್ನುವುದನ್ನು ನಾವು ಅರಿತುಕೊಳ್ಳಬೇಕಾದರೆ ಮೊದಲು ಬ್ಯಾಬಿಲೋನ್ ಅಂದರೆ ಆ ಮಹಾನಗರಿ ಯಾರು, ಅವಳು ಕುಡಿಸಿರ್ತಕ್ಕಂತಹ ಆ ಒಂದು ಜಾರತ್ವವೆಂಬ ದ್ರಾಕ್ಷರಸ ಏನು ಅನ್ನುವುದನ್ನು ಅರಿತುಕೊಂಡಾಗ ಮಾತ್ರ ನಾವು ಈ ಒಂದು ಭಾನುವಾರ ಆಚರಣೆಯ ಕಾನೂನು ಅಂದರೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಪ್ರಿಯ ಕೇಳುಗರೆ, ಮೊದಲು ಬಾಬೇಲ್ ಎಂಬ ಮಹಾನಗರಿಯು ಸಕಲ ಜನಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿಸಿದಳು ಎಂಬುದಾಗಿ ಪ್ರಕಟಣೆ ಪುಸ್ತಕ 14:8 ವಚನದಲ್ಲಿ ನಾವು ಓದುವಂತೆಯವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಇಲ್ಲಿ ಯಾವ ಒಂದು ವಿಚಾರವನ್ನು ಸಂಬೋಧಿಸಿ ಬರೆದಿದೆ ಎಂಬುದಾಗಿ ನಾವು ನೋಡಬೇಕಾದರೆ ಸ್ತ್ರೀಯನ್ನು ಉಪಯೋಗಿಸಿ ಬರೆದಿರಲಾಗಿದೆ. ಇದೇ ವಿಚಾರವನ್ನು ನಾವು ಮುಂದುವರಿದು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 17 ಬರಬೇಕಾದರೆ ಅಲ್ಲಿ ಇದೇ ಬಾಬಿಲೋನನ್ನು ದೇವರು ಏನಂತ ಕರೆದಿದ್ದಾರೆ ಎಂಬುದಾಗಿ ನಾವು ನೋಡಬೇಕಾದರೆ ಅಲ್ಲಿ ಜಾರ ಸ್ತ್ರೀ ಎಂಬುದಾಗಿ ದೇವರು ಕರೆದಿದ್ದಾರೆ. ಸ್ತ್ರೀ ಅನ್ನುವಂತಹ ಒಂದು ಪದವನ್ನು ಸತ್ಯವೇದದಲ್ಲಿ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂದರೆ ಸ್ತ್ರೀ ಅಂದರೆ ಸಭೆಗೆ ಹೋಲಿಕೆ ಮಾಡಲಾಗಿದೆ. ಅದನ್ನು ನಾವು ದೇವರ ವಾಕ್ಯದಲ್ಲಿ ಪೌಲನು ಕೊರಂತಿಯದವರಿಗೆ ಬರೆದ 2:11 ನಾವು ಓದಬೇಕಾದರೆ ಅಲ್ಲಿ ಪೌಲ ಏನು ಹೇಳ್ತಕ್ಕಂಥನಾಗಿದ್ದಾನೆ ಅಂತಂದರೆ ಸಭೆಯನ್ನು ನಾನು ಶುದ್ಧ ಕನ್ನಿಕೆಯಾಗಿ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಾನು ಸಮರ್ಪಿಸುತ್ತೇನೆ ಎಂಬುದಾಗಿ ಬರೆಯುವಂತನಾಗಿದ್ದಾನೆ. ಇನ್ನು ಸಹ ಎಫೆಸದವರಿಗೆ ಬರೆದ 5:25-27 ತನಕ ಓದುವುದಾದರೆ ಅಲ್ಲಿ ಮತ್ತೆ ಪೌಲನು ಗಂಡ ಹೆಂಡತಿಯರ ಸಂಬಂಧವನ್ನು ಸಭೆಗೂ ಕ್ರಿಸ್ತನಿಗೂ ಹೋಲಿಕೆ ಮಾಡಿ ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಹಳೆಯ ಒಡಂಬಡಿಕೆಯಲ್ಲೂ ಸಹ ನಾವು ನೋಡುವುದಾದರೆ ಅಲ್ಲಿ ಯೆರೂಸಲೇಮ್ ಮತ್ತು ಬಾಬಿಲೋನ್ ಎರಡು ಪಟ್ಟಣಗಳನ್ನು ಸ್ತ್ರೀಗೆ ಹೋಲಿಕೆ ಮಾಡಿ ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೆರೂಸಲೇಮ್ ಪಟ್ಟಣವನ್ನು ಸಹ ಸ್ತ್ರೀಗೆ ಹೋಲಿಕೆ ಮಾಡಿ ಬರೆದಿರ್ತಕ್ಕಂಥದ್ದನ್ನು ನಾವು ಓದುವಂಥವರಾಗಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಮತ್ತು ಯೆರೆಮೀಯನ ಪ್ರವಾದನೆ ಗ್ರಂಥಗಳಲ್ಲಿ ನಾವು ಅವುಗಳನ್ನು ಓದುವಂಥವರಾಗಿದ್ದೇವೆ. ಅಂದರೆ ಸ್ತ್ರೀ ಅಂತಕ್ಕಂಥದ್ದು ಸಭೆಯನ್ನು ಹೋಲಿಕೆ ಮಾಡತಕ್ಕಂಥದ್ದಾಗಿದೆ. ಆದರೆ ಜಾರ ಸ್ತ್ರೀ ಅಂದರೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಸ್ತ್ರೀ ಅಂದರೆ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 12 ಒಂದು ಸ್ತ್ರೀಯ ಬಗ್ಗೆ ತಿಳಿಸಲಾಗಿದೆ. ಆ ಸ್ತ್ರೀ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಅವಳು ಶುಭ್ರವಾದಂಥ ವಸ್ತ್ರವನ್ನು ಧರಿಸಿಕೊಂಡು ಸೂರ್ಯನನ್ನು ಧರಿಸಿಕೊಂಡು ಅವಳ ಕಾಲಿನ ಕೆಳಗೆ ಚಂದ್ರ ಇತ್ತು, ಅವಳ ತಲೆಯ ಮೇಲೆ ನಕ್ಷತ್ರಗಳಿದ್ದವು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅಂದರೆ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಆ ಸ್ತ್ರೀ ಅಂತಂದರೆ ಪರಿಶುದ್ಧವಾದಂಥ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಪರಿಶುದ್ಧವಾದಂಥ ಸಭೆ ಅದರ ಗುಣ ವಿಶೇಷವೇನು ಎಂಬುದಾಗಿ ನಾವು ನೋಡಬೇಕಾದರೆ ಅದು ಹಾದಿಯಿಂದಲೂ ಸಹ ಕ್ರಿಸ್ತನಿಗೋಸ್ಕರ ನೆಲೆ ನಿಂತು ನಿಂತಿರ್ತಕ್ಕಂತಹ ಒಂದು ಸಭೆಯಾಗಿದೆ. ಆ ಸಭೆಯ ಒಂದು ಮುಖ್ಯವಾದಂಥ ಗುಣಲಕ್ಷಣ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 12:17 ಓದಬೇಕಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು, ಸ್ತ್ರೀ ಅಂದರೆ ಪ್ರಿಯ ಕೇಳುಗರೆ ನಾವು ಈಗಾಗಲೇ ಓದಿದ್ದೇವೆ ಸ್ತ್ರೀ ಅಂದರೆ ಸಭೆ, ಸಭೆಯ ಮೇಲೆ ಘಟಸರ್ಪ ಅಂದರೆ ಸೈತಾನ. ಸೈತಾನನು ಕೋಪಗೊಳ್ಳುವಂತೆವನಾಗಿದ್ದಾನೆ. ಕೋಪಗೊಂಡು ಆಕೆಯ ಸಂತಾನದಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದಂಥ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ನಾವು ನೋಡುವಂಥವರಾಗಿದ್ದೇವೆ, ಈ ಘಟಸರ್ಪನು ಬಾಬಿಲೋನ್ ಅಂತಕ್ಕಂತಹ ಒಂದು ತಪ್ಪಾದಂತಹ ಸಭೆ, ತಪ್ಪಾದಂತಹ ಧಾರ್ಮಿಕ ಕಾರ್ಯಗಳನ್ನು ಹಿಂಬಾಲಿಸುವಂತಹ ಆ ಸಭೆ ಅನ್ನು ಉಪಯೋಗಿಸಿಕೊಂಡು ಯಾರ ಮೇಲೆ ಯುದ್ಧ ಮಾಡಲಿಕ್ಕೆ ಬರತಕ್ಕಂಥವನಾಗಿದ್ದಾನೆ ಅಂದರೆ ಉಳಿದ ಸಭೆ. ಆ ಉಳಿದ ಸಭೆಯಲ್ಲಿ ವಿಶೇಷವಾಗಿ ಯಾರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಮಕ್ಕಳ ಮೇಲೆ ಯುದ್ಧ ಮಾಡಲಿಕ್ಕೆ ಬರತಕ್ಕಂಥವನಾಗಿದ್ದಾನೆ. ಆ ದೇವರ ಮಕ್ಕಳು ಈ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೆ. ಹಾಗಾದರೆ ಈ ಆಜ್ಞೆಯಲ್ಲಿ ಯಾವ ಒಂದು ಆಜ್ಞೆ ಮೇಲೆ ಅವನು ಯುದ್ಧ ಮಾಡುವಂಥವನಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ದಿನಗಳಲ್ಲಿ ಸಂಚಿಕೆಯಲ್ಲಿ ನಾವು ಕಲಿಯುವುದಾದರೆ ಆ ಆಜ್ಞೆ ಯಾವುದು, ಅದಕ್ಕೆ ವಿರುದ್ಧವಾಗಿ ಹೇಗೆ ಸೈತಾನ ಸವಾಲನ್ನು ಹೊಡ್ಡಿದ್ದಾನೆ, ಆ ನಿಮಿತ್ತವಾಗಿ ಭಾನುವಾರ ಆಚರಣೆ ಕಾನೂನು ಬರ್ತಕ್ಕಂಥದ್ದಾಗಿದೆ ಹೇಗೆ ಎನ್ನುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆದು ಕಲಿಯೋಣ. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ಕೇಳುಗರೆ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನಿನ್ನ ಕೃಪೆಯಿಂದ ನಿನ್ನ ವರದಾನದಿಂದ ಭಾನುವಾರ ಆಚರಣೆಯ ಶಾಸನ ಇದು ಯಾವ ರೀತಿ ಬರ್ತಕ್ಕಂಥದ್ದಾಗಿದೆ, ದೇವರ ಅಧಿಕಾರಕ್ಕೆ ಸೈತಾನನ ಸವಾಲುಗಳು ಏನು, ಬ್ಯಾಬಿಲೋನ್ ಅಂದರೆ ಏನು, ಅದು ಯಾವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ, ಕೊನೆ ಕಾಲದಲ್ಲಿ ಈ ಆತ್ಮಿಕ ಬ್ಯಾಬಿಲೋನ್ ಯಾವ ರೀತಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಕಲಿತೇವೆ ಸ್ವಾಮಿ. ಹೌದು ದೇವ, ಮುಂದುವರೆದಿದ್ದನ್ನು ಕಲಿಯುವಾಗ ನಿನ್ನ ಆತ್ಮನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಸ್ಪಷ್ಟವಾಗಿ ಬ್ಯಾಬಿಲೋನ್ ಎಂದರೆ ಏನು, ದೇವರ ಆಜ್ಞೆ ಎಂದರೇನು, ದೇವರ ಆಜ್ಞೆಗೆ ವಿರುದ್ಧವಾಗಿ ಸೈತಾನನು ಒಡ್ಡಿರತಕ್ಕಂಥ ಸವಾಲೇನು, ಭಾನುವಾರ ಆಚರಣೆ ಕಾನೂನು ಹೇಗೆ ಬರತಕ್ಕಂಥದ್ದಾಗಿದೆ, ಇವುಗಳನ್ನು ಅರಿತುಕೊಳ್ಳುವಾಗ ಅವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ನೀನು ಆಶೀರ್ವಹಿಸು, ಬಲಪಡಿಸು, ಕೈಹಿಡಿದು ಮುನ್ನಡೆಸು, ನೀನೇ ಅವರ ಮಧ್ಯದಲ್ಲಿದ್ದು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮ್ಮ ಜೀವನ ದೇವರ ಜಗುಮಾರನೇ. ಹಲ್ಲೆಲೂಯಾ.